हरिः ओं श्री गुरुभ्यो नमः। अभ्रमं भङ्गरहितम् अजरं विमलं सदा आनन्दतीर्थमतुलं भजे तापत्रयापहं। मिथ्यासिद्धान्तदुध्वान्तविध्वंसनविचक्षणः जयतीर्थाकृतनिर्भासतां नो हृदम्बरे अत्तिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणोगाकरानहं वादिराजगुरून् वन्दे हैक्रीपदाश्रयान् उज्जय राघवेन्द्राय सिद्धिधर्मलताय च भजतां कल्पवृक्षाय नमतां कामधेनवे दुर्वादिध्वान्तर्वे वैष्णवेन्द्रीवरेन्द्रवे श्रीराघवेन्द्रगुरुवे नमो चिन्तयाळवे आपादमणिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्त मनोरथाः। हरिः ओं श्रीगुरुभ्यो नमः। ಇವತ್ತು ವಿಷ್ಣು ಸಹಸ್ರನಾಮದ ಕನ್ನಡ ಪ್ರವಚನ ಮಾಡ್ತಾ ಇದ್ದೀವಿ. ಸೊ ನಾವು 24 ಶಬ್ದಗಳಿಗೆ ಅಂದರೆ 3 ಶ್ಲೋಕಗಳಲ್ಲಿ ಬರುವಂತಹ 24 ಶಬ್ದಗಳ ಅರ್ಥವನ್ನು ನೋಡಿದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯಸ್ಯ ವಿಷ್ಣು ದಿವ್ಯ ಸಹಸ್ರ ನಾಮಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದ ವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಿ ತೇಜಪೆ ವಿನಿಯೋಗ. ಓಂ ನಮೋ ಭಗವತೇ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃತ್ ಭೂತಬುದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋಪ ಶ್ರೀಮಾನ್ ಕೇಶವಪುರುಷೋತ್ತಮಃ ಸರ್ವ ಶರ್ವ ಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಃ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋಧಾತ ವಿಧಾತ ಧಾತುರುತ್ತಮಃ. ನಾವು 24 ಶಬ್ದ 3 ಶ್ಲೋಕದ ಕೊನೆ ಶಬ್ದ ಪುರುಷೋತ್ತಮಃ ಅದನ್ನು ನೋಡಿದ್ದೀವಿ. ಕೇಶವ ಪುರುಷೋತ್ತಮಃ ಅದಾದ ಮೇಲೆ ಬರುವಂತಹ ಶಬ್ದ ಸರ್ವ ಅನ್ನುವ ಶಬ್ದ. ಈ ಸರ್ವ ಶಬ್ದ ಬಹಳ ಫ್ರೀಕ್ವೆಂಟ್ ಆಗಿ ಅನೇಕ ಸ್ಥಳಗಳಲ್ಲಿ ಬರುತ್ತೆ. ಸೊ ಸರ್ವ ಅಂದರೆ ಎಲ್ಲವೂ. ಸೊ ಎಲ್ಲವೂ ಭಗವಂತ ಆಗಿದ್ದಾನಂತ ಹೇಳಿದಾಗ ಈ ಶಬ್ದಕ್ಕೆ ನಾವು 100 ಅರ್ಥಗಳಂತಲ್ಲ 1000 ಅರ್ಥಗಳನ್ನ ಹೇಳ್ಬೋದು. ಯಾಕಂದ್ರೆ ಭಗವಂತ ಎಲ್ಲವೂ, ಯಾವ ರೀತಿಯಲ್ಲಿ ಅವನೆಲ್ಲವೂ ಆಗಿದ್ದಾನಂದ್ರೆ ಎಲ್ಲದರಲ್ಲಿಯೂ ಅವನ ಸರ್ವತ್ವವನ್ನು ನೋಡುವಕ್ಕೆ ಅವಕಾಶ ಇದೆ. ಇಲ್ಲಿ ಯಾವ ನಾಮರೂಪ ಗುಣ ಕ್ರಿಯೆ ಅನುಸಂಧಾನದಲ್ಲಿ ಯಾವ ಚಿಂತನೆಯನ್ನು ಮಾಡಬೇಕು ಭಗವಂತನನ್ನು? ಸರ್ವ ಎಲ್ಲವೂ ಅಂತ ಹೇಳಿದ್ರೆ ಎಲ್ಲವೂ ಯಾವುದು ಅಂತ ಹೇಳಿದ್ರೆ ವಿರಾಟ್ ರೂಪದ ಚಿಂತನೆ, ಅವನೆಲ್ಲ ಕಡೆ ವ್ಯಾಪಿಸಿ ಇರುವಂತಹ ವಿರಾಟ್ ರೂಪ ಚಿಂತನೆ, ಇಲ್ಲ ಸರ್ವವ್ಯಾಪಕನಾಗಿರುವ ರೂಪದ ಚಿಂತನೆ, ವಿಶ್ವರೂಪದ ಚಿಂತನೆ, ಇಲ್ಲ ಭಗವಂತ ಅವನು ಎಲ್ಲ ಗುಣಗಳಿಂದ ತುಂಬಿದ್ದಾನೆ ಅಂತ ಹೇಳಿದಾಗ ನಾವು ಭಗವಂತ ಅಂತೀವಲ್ವ, ಷಡ್ಗುಣೈಶ್ವರ್ಯ ಸಂಪನ್ನ ಅಂದ್ರೆ 6 ಗುಣಗಳಂತ ಹೇಳಿದ್ದೀವಿ, ಅದು ಎಲ್ಲ ಗುಣಗಳ ಒಂದು ಸಮಾಹಾರ ಅಂತ ಹೇಳಿದಾಗ ಅದನ್ನು ಭಗವಂತ ಅಂದ್ರೆ ಎಲ್ಲ ಗುಣಗಳಿಂದ ತುಂಬಿದವನು ಅನ್ನುವ ರೀತಿಯಲ್ಲಿ ಸರ್ವ ಶಬ್ದ. ಈ ವಿಧವಾಗಿ ಈ ಸರ್ವ ಅಂತ ಹೇಳಿದಾಗ ಅವನ ಒಂದು ಪೂರ್ಣತ್ವವನ್ನು ಹೇಳುವಂತಹ ಒಂದು ಶಬ್ದ ಆಗಿದೆ. ಸೊ ಅವನು ಸರ್ವ ಪೂರ್ಣನಾಗಿದ್ದಾನೆ ಅಂದ್ರೆ ಆ ಸ್ವತಂತ್ರನಾದ ಭಗವಂತ ಅವನು ಹೇಗೆ ಪೂರ್ಣನಾಗಿದ್ದಾನೆ ಅನ್ನುವುದನ್ನು ನಾವು ಈ ಶಬ್ದದ ನೋಡುವಾಗ ಅನೇಕ ರೀತಿಗಳಲ್ಲಿ ನೋಡ್ತೀವಿ. ಆದರೆ ಆ ಸರ್ವ ಶಬ್ದ ಎಲ್ಲವೂ, ಸರ್ವ ಅಂದ್ರೆ ಎಲ್ಲ, ಎಲ್ಲವೂ ಏನು ಅಂತ ಹೇಳಿದಾಗ ನಾವು ಏನೇನು ಅರ್ಥದ ಚಿಂತನೆಗಳನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ನೋಡೋಣ. ಸೊ ಎಲ್ಲ ಅಂದ್ರೆ ಎಲ್ಲ ಗುಣಗಳು, ಸರ್ವ ಸರ್ವಗುಣ ಪೂರ್ಣತ್ವ, ಸರ್ವವೂ ಇದೆ ಅವನ ಹತ್ರ ಅಂದ್ರೆ ಸರ್ವ ಗುಣಗಳು ಇವೆ. ಗುಣದ ರೀತಿಯಲ್ಲಿ ಅವನು ಸರ್ವ ಗುಣಗಳು ಉಳ್ಳವನು ಅಂತ ನೋಡಿದಾಗ ಅವನು, ಸೊ ಅಲ್ಲಿ ಓಂಕಾರ ಪ್ರತಿಪಾದ್ಯ, ಓಂಕಾರವು ಸರ್ವ ಗುಣತ್ವನ. ಸೊ ನಾವು ಓಂಕಾರ ಪ್ರತಿಪಾದ್ಯ ರೂಪವನ್ನು ಚಿಂತನೆ ಮಾಡುವುದು, ಭಗವಂತ ಓಂಕಾರ ಪ್ರಣವ ಪ್ರತಿಪಾದ್ಯನಾಗಿದ್ದಾನೆ. ಯಾಕೆ ಪ್ರಣವ ಓಂಕಾರ? ಅದರಿಂದಲೇ ಎಲ್ಲ ಅಕ್ಷರ ವರ್ಣ ಸಮುದಾಯ ಬಂತು, ವೇದಗಳೆಲ್ಲ ಬಂತು. ವ್ಯಾಹೃತಿ ಮೂಲಕವಾಗಿ ಓಂಕಾರದಿಂದ ವ್ಯಾಹೃತಿಗಳು, ಅದರಿಂದ ಗಾಯತ್ರಿ ಮಂತ್ರ, ಅದರಿಂದ ಪುರುಷ ಸೂಕ್ತ, ಅದರಿಂದ ಎಲ್ಲ ವೇದಗಳು ಬಂತು ಅಂತ. ಸೊ ಎಲ್ಲದಕ್ಕೂ ಅಕ್ಷರ ಸಮುದಾಯಗಳಿಗೆ ಓಂಕಾರ ಮೂಲವಾಗಿದೆ. ಆದ್ದರಿಂದ ಎಲ್ಲವೂ ಅದರಲ್ಲಿ ಅಡಗಿದೆ. ಓಂಕಾರದಲ್ಲಿ ಬೀಜ ರೂಪದಿಂದ, ಓಂಕಾರ ಒಂದು ಬೀಜ ಇದ್ದಂತೆ, ಬೀಜಾಕ್ಷರಗಳಲ್ಲಿಗೆ ಬೀಜ, ಅದು ಬೀಜಗಳ ಬೀಜ ಅದು. ಸೊ ಅದರಿಂದ ಆ ಓಂಕಾರದಲ್ಲಿ ಎಲ್ಲವೂ ಅಡಗಿದೆ. ಆದ್ದರಿಂದ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳುವುದು ಸರ್ವ ಶಬ್ದದಿಂದ ನಾವು ತಿಳಿಯಬಹುದು. ಓಂ ಇತ್ಯೇತದ್ ಅಕ್ಷರಂ ಸರ್ವಂ ಅಂತೇಳಿ ಮಾಂಡೋಕ್ಯ ಉಪನಿಷತ್ತಲ್ಲಿ ಅದೇ ಇರುವಂತಹದ್ದು. ಮಾಂಡೋಪನಿಷತ್ತಿನಲ್ಲಿ ಭಗವಂತನನ್ನು ಗುಣ ಪರಿಪೂರ್ಣ ಅಂತ ಹೇಳುವಾಗ ಸರ್ವ ಅಂತ, ಓಂ ಇತಿ ಏತದ್ ಅಕ್ಷರಂ ಸರ್ವಂ, ಈ ಓಂ ಅನ್ನುವ ಅಕ್ಷರದಿಂದ ಪ್ರತಿಪಾದ್ಯನಾದ ಈ ಭಗವಂತನೇ ಸರ್ವ ಅಂತ ಕರೆಯಲ್ಪಟ್ಟಿದ್ದಾನೆ, ಸರ್ವಂ ಅಂತ ಅವನನ್ನು ಕರಿತೀವಿ ಅಂತ ಹೇಳಿ ಮಾಂಡೂಕ ಉಪನಿಷತ್ತಿನಲ್ಲೇ ಬರುವಂಥದ್ದು. ಅದಕ್ಕೆ ಭಾಷ್ಯ ಬರೆಯುವಾಗ ಬೃಹತ್ ಸಂಹಿತೆಯಿಂದ ಆಚಾರ್ಯ ಹೇಳ್ತಾರೆ ಮಾಂಡೂಕ ಉಪನಿಷತ್ ಭಾಷ್ಯದಲ್ಲಿ, ತದ್ ಇದಂ ಗುಣ ಪೂರ್ತಿ ವಾಕ್ಯ ಏವ ಸರ್ವಂ ಇತಿ ಏವ ಶಬ್ದಿತಂ ಅಂತ ಹೇಳಿ. ಸೊ ತತ್, ನಾವು ಭಗವಂತನನ್ನು ತತ್ ಎಲ್ಲ ಕಡೆ ತತ್, ಯಾಕೆ ಅವನನ್ನು ತತ್ ಅಂದ್ರೆ ನಮಗೆ ಗೋಚರನಲ್ಲ, ಅವನು ಎಲ್ಲವನ್ನು ಮೀರಿ ನಿಂತಿದ್ದಾನೆ. ಆದ್ದರಿಂದ ಎಲ್ಲದಕ್ಕಿಂತ ಹತ್ತಿರ ಇದ್ರೂ ಕೂಡ ಅವನು ತತ್ ಅಂತ ಕರಿತೀವಿ. ಅಲ್ಲಿ ಅಂದ್ರೆ ದೂರದಲ್ಲಿ ಇದ್ದಾನಂತಲ್ಲ, ನಮಗೆ ಮನಸ್ಸಹ ಪೂರ್ಣವಾಗಿ ಸಿಲುಕುವನಲ್ಲ ಅನ್ನುವ ಅರ್ಥದಲ್ಲಿ ತತ್ ಅದು ಅಂತ. ಅದು ಅವನು, ಅದು ಅಂದ್ರೆ ನಮಗೆ ತಿಳಿಲಕ್ಕೆ ಸಾಧ್ಯವಿಲ್ಲದಂಥದ್ದಾಗಿದೆ, ಅಂಥವನಾಗಿದ್ದಾನೆ ತತ್ ಅಂತ ಹೇಳಿ. ಆದ್ದರಿಂದ ತತ್ ಇದಂ ನಮ್ಮ ಹೃದಯದಲ್ಲಿಯೇ ಇದ್ದಾನೆ, ಆದ್ದರಿಂದ ಇದಂ ಆಗನು ಆಗನ ಅವನು ತತ್ ಇದಂ. ದೂರ ಇರುವವನು ಹತ್ತಿರ, ದೂರ ದೂರತರಂ ಎತ್ತು ತದೇವಾಂತಿ ಗಮಂತಿಕಾತ್ ಅಂತ ಹೇಳಿದಂತೆ ತತ್ ಇದಂ ಎರಡೂ ಆಗಿದ್ದಾನೆ. ಅಂತಹ ಅವನನ್ನು ಗುಣಪೂರ್ತಿಯ ಏವ, ಗುಣಪೂರ್ತಿಯೈವ, ಗುಣಪೂರ್ತಿಯ ಗುಣಗಳಿಂದ ತುಂಬಿದವನಂತಲೇ, ಆದ್ದರಿಂದ ಸರ್ವಂ ಇತಿ ಏವ ಶಬ್ದಿತಂ, ಆದ್ದರಿಂದ ಸರ್ವ ಶಬ್ದದಿಂದ ಅವನು ಸ್ತುತ್ಯನಾಗಿದ್ದಾನೆ, ವಾಚ್ಯನಾಗಿದ್ದಾನೆ ಅಂತ ಹೇಳಿ ಆ ಸರ್ವವನ್ನು ಅಲ್ಲಿ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಅದನ್ನು ಹೇಳ್ತಾರೆ. ಹೇಳುವಾಗ ಅದನ್ನು ಭಾಗವತದಲ್ಲಿ ಕೂಡ ಒಂದು ಮಾತು ಬರುತ್ತೆ, ಸ ಸರ್ವವಿದ್ ಹೃದ್ಯನುಭೂತಶ್ಚ ಸರ್ವ ಅಂತೇಳಿ. ಸರ್ವವಿದ್ ಹೃದ್ಯನುಭೂತ ಅದು ಏನು ಅಂದ್ರೆ, ಬಿಡಿಸುವಾಗ ಸರ್ವವಿತ್ ಹೃದಿ ಅನುಭೂತ, ಅದು ಸರ್ವವಿದ್ ಹೃದ್ಯನುಭೂತ ಆಗತ್ತೆ. ಸೊ ಅವನು ಸರ್ವವಿತ್ ಎಲ್ಲವನ್ನು ತಿಳಿದವನು, ಹೃದಿ ನಮ್ಮ ಹೃದಯದಲ್ಲಿಯೇ ಅವನನ್ನು ನಾವು ಅನುಭೂತ, ಎಲ್ಲರೂ ಭಗವಂತನನ್ನು ಅಪರೋಕ್ಷ ಸಿದ್ಧಿಗಾಗಿ ತಮ್ಮ ಹೃದಯದಲ್ಲಿ ಕಾಣಬೇಕು. ಆದ್ದರಿಂದ ಅನುಭೂತ ಎಲ್ಲರಿಗೂ ಅವನು ಅನುಭೂತನಾಗುವುದು ಹೃದಯದಲ್ಲಿಯೇ, ಯಾರ್ಯಾರು ಅವನನ್ನು ನೋಡ ಬಯಸಿದ್ದಾರೋ ಒಳಗೆ ಆ ಹೃದಯದಲ್ಲಿ ಅವನು ಗೋಚರನಾಗ್ತಾನೆ. ಆದ್ದರಿಂದ ಅವನು ಅನುಭೂತಿ ಅನುಭವ ನಮಗೆ ಆ ಹೃದಯದಲ್ಲಿರುವುದು ಆ ಭಗವಂತನೇ ಸರ್ವ ಆ ಸರ್ ಅಂದ್ರೆ ನಮ್ಮ ಹೃದಯ ಅಂತರ್ಗತನಾಗಿ ಹೃದಯ ಕಮಲದಲ್ಲಿ ನೆಲೆಸಿರುವ ರೂಪ ಅಂತ ಆ ಸರ್ವರೂಪದ ಚಿಂತನೆಯನ್ನು ಮಾಡುವುದು. ಅದೇ ವಿಧವಾಗಿ ಭಾಗವತಾತ್ಪರ್ಯ ಹೇಳುವಾಗ ಸರ್ವ ಪೂರ್ಣ ಗುತೋ ಪೂರ್ಣ ಗುಣೋ ಯತಃ ಅಂತೇಳಿ. ಸರ್ವ ಅಂದ್ರೆ ಭಗವಂತ ಪೂರ್ಣ ಗುಣ ಯತಃ, ಪೂರ್ಣ ಗುಣನಾಗಿದ್ದಾನಾದ್ದರಿಂದ, ಯಾವ ಕಾರಣದಿಂದಾದರೆ ಪೂರ್ಣ ಗುಣನಾಗಿದ್ದಾನೋ ಆದ್ದರಿಂದ ಅವನು ಸರ್ವ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿ. ಅದೇ ವಿಧವಾಗಿ ಹೇಳುವಾಗ ಪ್ರಾಣ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳ ಒಳಗೆ ಅವನು ಸರ್ವ ಗುಣಪೂರ್ಣನಾಗಿದ್ದಾನೆ, ಎಲ್ಲ ಪ್ರಾಣಿಗಳ ಒಳಗೂ ಇದ್ದಾನೆ, ಪ್ರತಿಯೊಂದು ಪ್ರಾಣಿ ಒಳಗೂ ಅವನು ಗುಣಪೂರ್ಣನಾಗಿ ಇದ್ದಾನೆ. ಆ ವಿಧವಾಗಿ ಪ್ರಾಣ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳಲ್ಲಿ ನೆಲೆಸುವ ರೂಪ ಆಗಿದೆ ಅಂತ ಹೇಳಿ ಮಾಡುವುದು. ಅದೇ ವಿಧವಾಗಿ ಪೂರ್ಣತ್ವಾತ್ ಸರ್ವನಾಮಕ ಅಂತೇಳಿ, ಸರ್ವಾಣಿ ಬಹುರೂಪತ್ವಾತ್ ಸರ್ವರೂಪೇಶು ಪೂರ್ತಿತಃ ಅಂತೇಳಿ ಐತಿರಿಯ ಉಪನಿಷತ್ ಭಾಷ್ಯದಲ್ಲಿ ಕೂಡ ಬ್ರಹ್ಮಾಂಡ ಪುರಾಣದಿಂದ ಕೋಟ್ ಮಾಡ್ತಾ ಆಚಾರ್ಯ ಹೇಳ್ತಾರೆ, ಪೂರ್ಣತ್ವಾತ್ ಸರ್ವನಾಮಕ, ಪೂರ್ಣನಾಗಿದ್ದರಿಂದ ಅವನನ್ನು ಸರ್ವ ಅಂತ ಕರೀತಾರೆ. ಸರ್ವಾಣಿ ಬಹುರೂಪತ್ವಾತ್ ಸರ್ವರೂಪೇಶು ಪೂರ್ತಿತಃ ಅಂತೇಳಿ, ಅಂದರೆ ಅವನು ಸರ್ವ ಎಲ್ಲ ಪ್ರಾಣಿಗಳಿಗೆ ಇದ್ದಾನೆ, ಅಲ್ಲಿ ಒಂದೊಂದರ ಒಳಗೂ ಒಂದೊಂದು ರೂಪ ತೆಗೆದಿದ್ದಾನೆ, ಆ ಒಂದು ರೂಪದಲ್ಲಿಯೇ ಸರ್ವರೂಪಗಳಿವೆ ಅಡಗಿವೆ. ಆದ್ದರಿಂದ ಅವನು ಎಲ್ಲ ರೂಪಗಳಿಂದ ಎಲ್ಲ ಕಡೆ ಇದ್ದಾನೆ ಅಂತೇಳಿ. ಸೊ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ರೂಪಗಳಿಂದ ಎಲ್ಲ ಗುಣಗಳಿಂದ ಅವನು ಯಾವಾಗಿದ್ದಾನೆ, ರೂಪಗಳು ಗುಣಗಳು ಎರಡೂ ಅನಂತ, ಎರಡೂ ಎಲ್ಲವೂ ಸರ್ವ ಅನ್ನೋದು ಅನಂತತ್ವವನ್ನು ಹೇಳುವಂಥದ್ದು, ಇನ್ಫಿನಿಟ್. ಸೊ ಆದ್ದರಿಂದ ಅವನು ಅನಂತ ರೂಪಗಳಲ್ಲಿ ಅನಂತ ಗುಣಗಳಿಂದ ಅನಂತ ಜೀವರಾಶಿಗಳಲ್ಲಿ ಅನಂತನಾಗಿ ಇದ್ದಾನೆ ಅನ್ನೋದು ಆ ಅನಂತತ್ವವನ್ನು ಹೇಳುವಂಥದ್ದಾಗಿದೆ. ಸೊ ಆದ್ದರಿಂದ ಅವನು ಆ ಸರ್ವ ಶಬ್ದ ಅನಂತ ಪ್ರತಿಪಾದಕ. ತದ್ ಆತ್ಮಾನಂ, ಇಲ್ಲಿ ನಮಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಬಹಳ ಜನಕ್ಕೆ ಅದ್ವೈತಿಗಳು ಇದನ್ನು ಮಹಾವಾಕ್ಯ ಅಂತ ಹೇಳುವಂಥದ್ದು, ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಅಹಂ ಬ್ರಹ್ಮಾಸ್ಮಿ ಹೇಗೆ ಬಂತು, ಆ ಬೃಹದಾರಣ್ಯಕ ಯಾವ ಸಂದರ್ಭದಲ್ಲಿ ಬಂತು ಅಂತ ಹೇಳಿದಾಗ ಅಲ್ಲಿ ತದ್ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮ ಅಸ್ಮಿ ಇತಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತೇಳಿ. ಭಗವಂತ ಯಾಕೆ ಸರ್ವ ಅಂತ ಕರಿತೀವಿ ಅಂತ ಹೇಳುವುದಕ್ಕೆ ವ್ಯಾಖ್ಯಾನ ಹೇಳ್ತಾ ಆ ಉಪನಿಷತ್ತೇ ವ್ಯಾಖ್ಯಾನ ಕೊಡುತ್ತೆ, ಸರ್ವಂ ಅವನನ್ನು ಸರ್ವಂ ಅಂತ ಯಾಕೆ ಕರಿತೀವಿ ಅಂತ ಹೇಳಿದರೆ, ತದ್ ಆ ಭಗವಂತ ಆತ್ಮಾನಮೇವ ತನ್ನನ್ನೇ ಅಹಂ ಬ್ರಹ್ಮ ಅಸ್ಮಿ ಇತಿ ಅವೇತ್, ಆತ್ಮಾನಮೇವ ತನ್ನನ್ನು ಮಾತ್ರನೇ ತಿಳಿದಿದ್ದಾನೆ, ಆತ್ಮಾನಂ ಏವ ಅವೇತ್ ತನ್ನನ್ನು ಮಾತ್ರವೇ ತಿಳಿದಿದ್ದಾನೆ ಏನಂತ, ಅಹಂ ಬ್ರಹ್ಮ ಅಸ್ಮಿ ಇತಿ ಅಂತೇಳಿ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವುದು ಸಪರೇಟ್ ವಾಕ್ಯ ಅಲ್ಲ, ಒಂದು ಸೆಂಟೆನ್ಸು, ಅದನ್ನು ಮುಂದೆ ಫ್ರಂಟ್ ಪಾರ್ಟ್ ಬ್ಯಾಕ್ ಎರಡು ಸರ್ಜರಿ ಮಾಡಿಬಿಟ್ಟು ಎಳೆದು ತೆಗೆದುಬಿಟ್ಟು ಆ ಮಧ್ಯದ್ದು ಔಟ್ ಆಫ್ ಕಾಂಟೆಕ್ಸ್ ಕೋಟ್ ಮಾಡಿ, ಅಹಂ ಬ್ರಹ್ಮಾಸ್ಮಿ ನಾನೇ ದೇವರಾಗಿ, ಯಾರು ಹೇಳ್ತಾ ಇದ್ದಾರೆ ನಾನು ದೇವರಾಗಿದ್ದೀನಿ ಅಂತೇಳಿ? ಯಾವ ಜೀವನು ನಾನೇ ದೇವರು ಅಂತ ಹೇಳ್ತಾ ಇಲ್ಲ. ಉಪನಿಷತ್ತಿನಲ್ಲಿ ಬರುವ ವಾಕ್ಯ ಪ್ರತಿಯೊಂದು ಜೀವ ಬ್ರಹ್ಮ ಅಂತ ಹೇಳ್ತಾ ಅಲ್ಲಿ ಬರ್ತಾನೆ ಇಲ್ಲ. ಅಲ್ಲಿ ಆ ಮಹಾವಾಕ್ಯ ಅಂತವ್ರು ಯಾವ್ದನ್ನು ಹೇಳ್ತಾ ಇದ್ದಾರೋ ಅದು ಪೂರ್ಣ ಸೆಂಟೆನ್ಸು ಹೀಗಿದೆ, ತದ್ ಆತ್ಮಾನಮೇವಾವೇದ್ ಅಹಂ ಬ್ರಹ್ಮಾಸ್ಮೀರಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ ಹೇಳಿ. ತತ್ ಆ ಭಗವಂತನು ಆತ್ಮಾನಂ ತನ್ನನ್ನು ಏವ ಮಾತ್ರವೇ ಅವೇತ್ ತಿಳಿದಿದ್ದಾನೆ ಏನಂತ, ಅಹಂ ಬ್ರಹ್ಮಾಸ್ಮಿ ಇತಿ. ಆ ಅಹಂ ಬ್ರಹ್ಮಾಸ್ಮಿ ಅನ್ನುವುದು ನಾಲ್ಕು ಶಬ್ದಗಳಲ್ಲಿ ನಾವು ನೋಡಬೇಕು, ಅಹಂ ಬ್ರಹ್ಮ ಅಸ್ ಮಿ. ಸೊ ಈ ನಾಲ್ಕು ಶಬ್ದಗಳು ಅದರಿಂದ ಬರುವ ಅರ್ಥ ಏನೇನಿದೋ ಅವೆಲ್ಲವೂ ತಾನೇ ಆಗಿದ್ದೀನಿ ಅಂತ, ತನ್ನನ್ನು ಮಾತ್ರ ತಿಳಿದಿದ್ದಾನೆ ಅಂಥೇಳಿ. ಈವನ್ ಸೂಪರ್ಫಿಷಿಯಲ್ ಮೀನಿಂಗ್ ತಗೊಂಡ್ರೂ ಕೂಡ ಭಗವಂತ ತನ್ನನ್ನು ಮಾತ್ರನೇ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಮಾತ್ರ ಅಹಮೇವ ಬ್ರಹ್ಮಾಸ್ಮಿ, ಭಗವಂತ ತನ್ನನ್ನು ಮಾತ್ರವೇ ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದಿದ್ದಾನೆ ಅಂತ ಸ್ಥೂಲವಾದ ಕ್ರೂಡ್ ಮೀನಿಂಗ್ ತಗೊಂಡ್ರೂ ಕೂಡ ಭಗವಂತ ಮಾತ್ರನೇ ಅಹಂ ಬ್ರಹ್ಮಾಸ್ಮಿ, ಎಲ್ಲರೂ ಅಹಂ ಬ್ರಹ್ಮಾಸ್ಮಿ ಅಲ್ಲ. ಸೊ ಆ ವಿಧವಾಗಿ ತಗೊಂಡ್ರು ಕೂಡ ಕ್ರೂಡ್ ಮೀನಿಂಗ್ ನಲ್ಲಿ ಸಹಿತ ಅದು ಅಭೇದವಾಚಕವಲ್ಲ. ಇನ್ನ ಸರಿಯಾದ ಅರ್ಥ, ಅದರ ನಿಜವಾದ ಅರ್ಥ ತಿಳ್ಕೋಬೇಕಂತ ಹೇಳಿದರೆ ಇದನ್ನು ನಮಗೆ ಭವಿಷ್ಯತ್ ಪರ್ವದಿಂದ ಬೃಹದಾರಣ್ಯಕೋಪನಿಷತ್ ಭಾಷ್ಯ ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರಲ್ಲಿಂದ ಕೋಟ್ ಮಾಡಿ ಹೇಳ್ತಾರೆ, ಬ್ರಹ್ಮ ಅಪಿ ಸರ್ವದಾ ಆತ್ಮಾನಂ. ನೋಡ್ರಿ ಈ ವಾಕ್ಯ ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯಕ್ಕೆ ವ್ಯಾಖ್ಯಾನ ರೂಪಕವಾಗಿದೆ, ಆ ವಾಕ್ಯಕ್ಕೆ ವ್ಯಾಖ್ಯಾನ ಈ ಭವಿಷ್ಯತ್ ಪರ್ವದಿಂದ ಹೇಳುವುದು ಹಾಗೇ ಇರುತ್ತೆ ನೋಡ್ರಿ. ತದ್ ಬ್ರಹ್ಮ ಅಪಿ ಸರ್ವದಾ ಯಾವಾಗಲೂ ಕೂಡ ಆತ್ಮಾನಂ ಆತ್ಮಾನಂ ಹಾಗೆ ಇದೆ, ಏವ ಅವೇ ತಿಳಿದಿದ್ದಾನೆ ಏನಂತ ಹೇಳಿ, ಅಹಂ ಅಹಂ ಅನ್ನೋದಕ್ಕೆ ಅಹೇಯಂ, ಅಹೇಯಂ ಅಂದ್ರೆ ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲದ್ದು, ಹೇಯಂ ಅಂದ್ರೆ ಇಲ್ಲದೆ ಇರುವಂಥದ್ದು, ಅಹೇಯಂ ಕೆನ ನಥಿಂಗ್ ಕೆನ್ ಎಕ್ಸಿಸ್ಟ್ ವಿಥೌಟ್ ಹಿಮ್, ಅವನಿಲ್ಲದೆ ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಪ್ರತಿಯೊಂದು ಅವನಿಂದಲಾಗಿಯೇ ಇದೆ, ಅವನಿಲ್ಲದೆ ಇದ್ದರೆ ಅಂದ್ರೆ ಅವನ ಒಂದು ದೃಷ್ಟಿ ಇಲ್ಲದೆ ಇದ್ರು, ಅವನ ಅನುಗ್ರಹ ಇಲ್ಲದೆ ಇದ್ರು, ಅವನ ವ್ಯಾಪ್ತಿ ಇಲ್ಲದೆ ಯಾವುದಿಲ್ಲದೆ ಇದ್ರು ಕೂಡ ಯಾವ ವಸ್ತು ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ವಸ್ತು ಇದೆ ಉಳಿದಿದೆ ಅದಕ್ಕೆ ಅಸ್ತಿತ್ವ ಇದೆ ಅಂತ ಹೇಳಿದರೆ ಅದು ಭಗವಂತನಿಂದಾಗಿ ಅವನಿಂದ ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು. ಆದ್ದರಿಂದ ಅಹೇಯತ್ವ ಬಿಡಲು ಸಾಧ್ಯವಿಲ್ಲದೆ ಇರುವಂಥದ್ದು ಅನ್ನುವ ಅರ್ಥದಲ್ಲಿ ಅಹೇಯಂ, ಅಹಂ ಅಂದ್ರೆ ಅಹೇಯಂ ಬಿಡಲಾಗದೆ ಇರುವಂಥದ್ದು. ಅದಕ್ಕೆ ನಾವು ಹೇಳ್ತೀವಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಅಹಂ ಅನ್ನುವ ಶಬ್ದವನ್ನು ಹೇಳುವಾಗ ಬನ್ನಂಜೂರು ಕೂಡ ಅದನ್ನು ಒಂದು ಕಡೆ ಹೇಳ್ತಾರೆ, ಅಹಂ ಅಂದ್ರೆ ಏನು ಅಂತ ಹೇಳಿ. ಸೊ ಅಹಂ ನಾನು, ನನಗೆ ನಾನು ಅಹಂ ಅಂದ್ರೆ ನನ್ನ ದೇಹ ಯಾವುದಿದೋ ಅದು ನನ್ನ ಜೀವ ಇಲ್ಲದೆ ಇದ್ದ ಕೆಲಸ ಮಾಡೋದಿಲ್ಲ, ನನ್ನ ಜೀವ ನನ್ನ ದೇಹಕ್ಕೆ ಬೇಕಾಗಿದೆ. ಇಫ್ ಮೈ ಲೈಫ್ ಫೋರ್ಸ್ ಈ ನನ್ನ ಜೀವ ಈ ದೇಹದಲ್ಲಿ ಇಲ್ಲದೆ ಇದ್ದರೆ ಈ ದೇಹ ಅಚಲ ಅಜಡ ಅಚಲ ಜಡ, ಆದ್ದರಿಂದ ಈ ಜಡವಾದ ದೇಹ ಕೆಲಸ ಮಾಡಬೇಕಂದ್ರೆ ಅದರೊಳಗೆ ಒಂದು ಜೀವ ಇರಬೇಕು. ಸೊ ನನ್ನ ಜೀವ ನನ್ನ ದೇಹಕ್ಕೆ ಅಹೇಯ ಅಹಂ, ಸೊ ಇಟ್ ಈಸ್ ಬಿಡದೆ ಇರಬೇಕು, ಅದು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನನ್ನ ದೇಹಕ್ಕೆ ನಾನು ಅಹಂ, ಇನ್ನೊಬ್ಬರ ದೇಹಕ್ಕೆ ಅವರು ಅಹಂ, ಇನ್ನೊಬ್ಬರ ದೇಹಕ್ಕೆ ಅವರು, ಯಾರ್ಯಾರ ದೇಹಕ್ಕೆ ಆ ದೇಹದಲ್ಲಿ ಇರುವ ಜೀವ ಅಹಂ. ಆದ್ದರಿಂದ ಅಹಂ ನಾನು ನಾನು ಅಂತ ನಾವು ನಾನು ಅಂತ, ನಾನು ಅಂದ್ರೆ ಈ ದೇಹದಲ್ಲಿ ಇರುವಂತಹ ಜೀವ. ಸೊ ನಾನು ಅಂತ ಕದಾಗ ನನ್ನ ದೇಹಕ್ಕೆ ನಾನು ನಾನಾಗಿ ಅಂದ್ರೆ ಅಹಂ ಆಗಿದ್ದೀನಿ, ನಾನು ನನ್ನನ್ನು ಬಿಟ್ಟು ಈ ದೇಹ ಇರ್ಲಿಕ್ ಕೆಲಸ ಮಾಡೋದಿಲ್ಲ. ಆದರೆ ಎಲ್ಲರಿಗೆ ಅಹಂ, ಅವನಿಲ್ಲದೆ ಇದ್ದ ದೇಹವು ಕೆಲಸ ಮಾಡೋದಿಲ್ಲ, ಜೀವನೂ ಕೆಲಸ ಮಾಡೋದು. ಪ್ರತಿಯೊಂದು ದೇಹ, ಪ್ರತಿಯೊಂದು ಜೀವ, ಪ್ರತಿಯೊಂದು ಜಡ ಪದಾರ್ಥ, ಪ್ರತಿಯೊಂದು ಚೇತನ ಪದಾರ್ಥ, ಪ್ರತಿಯೊಂದಕ್ಕೂ ಅವನು ಬೇಕಾಗಿದ್ದಾನೆ. ಆದ್ದರಿಂದ ಅವನು ಎಲ್ಲರ ಅಹಂ, ನಾವೆಲ್ಲ ಚಿಕ್ಕ ಚಿಕ್ಕ ಒಂದೊಂದಕ್ಕೆ ಅಹಂ, ನಾವು ವಿ ಆರ್ ಲಿಮಿಟೆಡ್ ಅಹಂ. ಅವನು ಎಲ್ಲದಕ್ಕೂ, ನಮಗೂ ನಮ್ಮ ಒಳಗಿರುವ ದೇಹದ ಒಳಗಿರುವ ಜೀವಕ್ಕೆ ಎಲ್ಲದಕ್ಕೂ ಕೂಡ ಅವನು ಅಹಂ, ಅವನು ಎಲ್ಲದಕ್ಕೂ ಅಹಂ ಅಂದ್ರೆ ಅಹೇಯ, ಬಿಟ್ಟಲಕ್ಕೆ ಸಾಧ್ಯವಿಲ್ಲದವನು. ಆದ್ದರಿಂದ ಅವನು ದೊಡ್ಡ ಅಹಂ, ನಾವೆಲ್ಲ ಲಿಮಿಟೆಡ್ ಆಗಿ ಸೆನ್ಸ್ ನಲ್ಲಿ ಅಹಂ ಅಂತ ಕರೆಯಲ್ಪಟ್ಟವರಾಗಿದ್ದೀವಿ. ಆದ್ದರಿಂದ ಅಹಂ ಶಬ್ದವೇ ಭಗವಂತನ ಒಂದು ಅಹೇಯತ್ವವನ್ನು ಅಂದ್ರೆ ಬಿಟ್ಟಿರಲು ಸಾಧ್ಯವಿಲ್ಲದೆ ಇರುವಿಕೆಯನ್ನು ತಿಳಿಸಿಕೊಡುವಂಥದ್ದಾಗಿದೆ. ಆದ್ದರಿಂದ ಅದನ್ನೇ ಈ ವ್ಯಾಖ್ಯಾನ ನಮಗೆ ತಿಳಿಸಿಕೊಡುತ್ತೆ ಅಹಂ ಅಂತೇಳಿ. ಸೊ ಆತ್ಮಾನಂ ಅಹೇಯಂ, ಅಹಂ ಅನ್ನೋ ಶಬ್ದದ ವ್ಯಾಖ್ಯಾನ ಅಹೇಯಂ. ಆಮೇಲೆ ಬ್ರಹ್ಮ ಅನ್ನೋ ಶಬ್ದ ಗುಣಬೃಂಹಿತಂ, ಬ್ರಹ್ಮ ಅಂದ್ರೆ ಗುಣ ಬೃಂಹಿತ, ಗುಣದಿಂದ ಬೃಂಹಿತತ್ವ ಬ್ರಹ್ಮ ಅಂತೇಳಿ, ಅಂದ್ರೆ ಬೃಂಹಿತತ್ವ ತುಂಬಿರುವಂತದ್ದು, ವ್ಯಾಪಿಸಿರುವಂಥದ್ದು ಎಲ್ಲ, ಅಂದರೆ ಭಗವಂತನಲ್ಲಿ ಎಲ್ಲ ಗುಣಗಳಿದೆ. ಗುಣಬ್ರಹ್ಮಿತತ್ವ, ಗುಣಗಳಿಂದ ತುಂಬಿದವನು, ಗುಣಗಳಿಂದ ವ್ಯಾಪಿಸಿರುವವನು, ಗುಣ ಅನಂತ ಗುಣಗಳಿರುವವನು. ಆದ್ದರಿಂದ ಸರ್ವವ್ಯಾಪಕತ್ವ ಗುಣವ್ಯಾಪಕತ್ವ, ಸರ್ವ ಗುಣವ್ಯಾಪಕತ್ವ ಯಾರಿಗಿದೋ ಅವನು ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮಿತ, ಸರ್ವವ್ಯಾಪಕ, ಸರ್ವ ಗುಣವ್ಯಾಪಕ, ಎಲ್ಲ ಗುಣಗಳು ಅವನಲ್ಲಿ ತುಂಬಿದೆ, ಅವನ ಗುಣಗಳು ಅವನದ್ದೇ ಆಗಿದೆ, ಅಂತಹ ಗುಣ ಪರಿಪೂರ್ಣನಾಗಿದ್ದಾನೆ ಅನ್ನುವ ಶಬ್ದ ಬ್ರಹ್ಮ ಶಬ್ದ ತಿಳಿಸಿಕೊಡುತ್ತೆ. ಆದ್ದರಿಂದ ಅಹಂ ಬ್ರಹ್ಮ. ಆಮೇಲೆ ಅಸ್, ಅಸ್ ಅಂದ್ರೆ ನಾವು ಅಸ್ ಸತ್ತಾಯಾಮ್ ಅಂತ ಹೇಳಿ, ಧಾತುವೆ ಅಸ್ ಸತ್ತಾಯಾಮ್ ಅಂತ ಅಂದ್ರೆ ಇರುವುದು, ಇರುವಿಕೆ. ಆದ್ದರಿಂದ ಅವನು ಅಸ್ ಅನ್ನುವುದಕ್ಕೆ ಸರ್ವದಾ ಅಸ್ತಿ ಇತಿ, ಅದು ಯಾವಾಗಲೂ ಇರುವಂಥದ್ದು, ನಿತ್ಯವಾದ ವಸ್ತುವು. ಮಿಕ್ಕದ್ದು ಯಾವುದ್ಯಾವುದು ನಿತ್ಯ ವಸ್ತುಗಳಿದೋ ಅದಕ್ಕೆ ನಿತ್ಯತ್ವವನ್ನು ಕೊಡುವವನಾಗಿದ್ದಾನೆ. ಆದ್ದರಿಂದ ಯಾವಾಗಲೂ ಇರುವಂಥದ್ದು, ಆದ್ದರಿಂದ ಅಸ್ತಿ ನಿಜವಾದ ನಿತ್ಯ ವಸ್ತು ಅವನು. ಆದ್ದರಿಂದ ಅವನು ಅಸ್, ಅಹಂ ಬ್ರಹ್ಮ ಅಸ್ ಅಂತ ಹೇಳಿ. ಆಮೇಲೆ ಮೀ, ಮೀಯತೆ ಮೇಯಂ, ತಿಳಿಯಲ್ಪಡುವವನು. ಮೀ ಅನ್ನುವದ್ದು ಮೇಯಂ ಅನ್ನು ಅಂದ್ರೆ ತಿಳಿಯಲ್ಪಡುವವನು. ಎಲ್ಲರೂ ಯಾವನ ಬಗ್ಗೆ ತಿಳಿಬೇಕು, ಭಗವಂತನ ಬಗ್ಗೆಯೇ ತಿಳಿಬೇಕು. ಆದ್ದರಿಂದ ಅವನು ಎಲ್ಲರಿಂದಲೂ ತಿಳಿಯಲು ಯೋಗ್ಯನಾಗಿದ್ದಾನೆ. ಆದ್ದರಿಂದ ಅವನು ಮೇಯ, ಜ್ಞಾನ ಯೋಗ್ಯನಾಗಿದ್ದಾನೆ, ಜ್ಞಾನ ಗೋಚರನಾಗಿದ್ದಾನೆ, ಜ್ಞಾನ ಸಾಧ್ಯನಾಗಿದ್ದಾನೆ. ಅವನನ್ನೇ ನಾವು ಜ್ಞಾತವ್ಯ, ಅವನೇ ನಮಗೆ ತಿಳಿಯಲ್ಪಡುವವನಾಗಿದ್ದಾನೆ. ಆದ್ದರಿಂದ ಅವನು ಮೇಯಂ ಚ ವಿಜಾನಾತಿ, ಹಾಗೆ ಭಗವಂತ ತನ್ನನ್ನು ತಿಳಿದಿದ್ದಾನೆ. ಚ ವಿಜಾನಾತಿ ತಥಾ ಏವತು ಅತಯೇವ ಸಮಗ್ರತ್ವಂ ಸ್ವತಯೇವಾಸ್ಯ ಸರ್ವದಾ ಅಂತ. ಆದ್ದರಿಂದಲೇ ಅವನಿಗೆ ಸಮಗ್ರತ್ವ, ಎಲ್ಲವೂ ಇರುವಿಕೆ, ಸಮಗ್ರತ್ವ, ಕಂಪ್ಲೀಟ್ನೆಸ್. ಕಂಪ್ಲೀಟ್ನೆಸ್ ಅನ್ನುವುದು ಸ್ವತಯೇವ ಅಸ್ಯ ಸರ್ವದಾ, ಅವನಿಗೆ ಸ್ವತಃ ಸ್ವಾಭಾವಿಕವಾಗಿಯೇ ಇದು ಇದೆ ಅನ್ನೋದು ಈ ಭವಿಷ್ಯತ್ ಪರ್ವದಿಂದ ಆ ಬೃಹದಾರಣ್ಯಕೋಪನಿಷತ್ ವಾಕ್ಯಕ್ಕೆ ವ್ಯಾಖ್ಯಾನ ರೂಪಕವಾಗಿ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಅಹಂ ಬ್ರಹ್ಮ ಅಸ್ಮಿ ಅನ್ನುವುದು ಅಭೇದಪರವಾದ ವಾಕ್ಯವಲ್ಲ, ಅದು ಭಗವಂತನ ವಾಚ್ಯ, ಅವನನ್ನು ತಿಳಿಸಿಕೊಡುವಂಥದ್ದು, ಅವನನ್ನು ಅಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತೆ. ಆದ್ದರಿಂದ ಅದು ಸಾಮಾನ್ಯ ಜೀವರಾಶಿಗಳಿಗಿಂತ ಅವನು ಭೇದ, ಬೇರೆಯವನೇ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ಅದು ಅಭೇದ ವಾಕ್ಯ ಅಲ್ಲ, ಆನ್ ದ ಅದರ್ ಹ್ಯಾಂಡ್ ಅದು ಪೂರ್ಣವಾಗಿ ಭೇದ ವಾಕ್ಯ. ಅವನ ಅಪೂರ್ವವಾದ ಅನಂತವಾದ ಮಹಿಮೆಯನ್ನು ಹೇಳುತ್ತೆ. ಆದ್ದರಿಂದ ನಮಗಿರುವ ಲಿಮಿಟೇಷನ್ನು ಅವನಿಗಿರುವ ಮಹಿಮೆ ನೋಡಿದಾಗ ಅದು ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ತಿಳಿಸಿಕೊಡುತ್ತೆ. ಆ ವಿಧವಾಗಿ ಈ ಸರ್ವಂ ಅನ್ನೋ ಶಬ್ದ, ಅವನೇ ಸರ್ವ, ಮಿಕ್ಕರವರು ಯಾರು ಕೂಡ ಸರ್ವರಲ್ಲ. ಆ ಸರ್ವತ್ವದ ಶಬ್ದದಿಂದ ವರ್ಣಿತನಾಗಿ ವಾಚ್ಯನಾಗಿರುವುದು ಅವನೊಬ್ಬನೇ. ಆದ್ದರಿಂದ ಅವನೊಬ್ಬನೇ ಸರ್ವ ಅಂತ ಹೇಳಿ ಅದು ಅದಾದ ಮೇಲೆ ಭಗವಂತ ಎಲ್ಲರಿಗೂ ಕೂಡ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟವಿಧ ವ್ಯಾಪಾರಗಳು, ಎಲ್ಲ ವ್ಯಾಪಾರಗಳು ಮತ್ತು ಒಂದೊಂದರಲ್ಲಿ ಕೂಡ ಇದು 8 ಕ್ಯಾಟಗರೀಸ್. ಯಾಕಂದ್ರೆ ಸೃಷ್ಟಿ ಅಂತ ಹೇಳಿದಾಗ ಸೃಷ್ಟಿ, ಸೃಷ್ಟಿಯಲ್ಲಿ ಅನೇಕ ರೀತಿಗಳಾದ ಸೃಷ್ಟಿಗಳಿದೆ. ಸೃಷ್ಟಿ ಅಂತ ಹೇಳಿದ್ರೆ ಹುಟ್ಟುವುದಲ್ಲ, ಸೃಷ್ಟಿ ಅಂದ್ರೆ ಹುಟ್ಟುವುದು, ಹೇಗೆ ಹುಟ್ಟುವುದು? ಜೀವನಿಗೆ ಹುಟ್ಟು ಇಲ್ಲ, ಜೀವನಿಗೂ ದೇಹಕ್ಕೂ ಒಂದು ಸಂಪರ್ಕ ತರೋದು, ಅದು ಒಂದು ಹುಟ್ಟುವುದೇ. ಆಮೇಲೆ ಹುಟ್ಟಿದ ಮೇಲೆ ನಮ್ಮ ದೇಹ ನಡೀತಾ ಇದೆ, ದೇಹ ಬಂದು ಬಿಡ್ತೇವೆ, ಒಂದ್ ಸಾರಿ ಹುಟ್ಟುಬಿಡ್ತು ಅಷ್ಟೇನಾ. ಅಂದ್ರೆ ಸೆಲ್ ಜನರೇಷನ್, ಕ್ಷಣ ಕ್ಷಣದಲ್ಲಿ ಕೂಡ ಸೋ ಮೆನಿ ಸೆಲ್ಸ್ ಡೈ ಅಂಡ್ ಸೋ ಮೆನಿ ಸೆಲ್ಸ್ ಗೆಟ್ ಅಗೇನ್ ರೀಬಾರ್ನ್. ಆದ್ದರಿಂದ ನಮ್ಮ ದೇಹದಲ್ಲಿ ನಿತ್ಯ ಸೃಷ್ಟಿ ನಡೀತಾ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ ಹೊರತು. ದೇಹ ಒಂದು ಸಾರಿ ಗರ್ಭದಿಂದ ಹೊರಗೆ ಬಂತು ಆಗಿತ್ತು ಅಷ್ಟೇ ಸೃಷ್ಟಿ, ಮತ್ತೆ ಏನಿಲ್ಲ ಅಂತ ಹೇಳೋದಿಲ್ಲ. ಅದು ಸೈಂಟಿಫಿಕ್ ಆಗಿ ನೋಡಿದಾಗ ಕೂಡ ನಿತ್ಯವೂ ಸೃಷ್ಟಿ ಆಗ್ತಾ ಇದೆ. ಹೀಗೆ ಸಮಸ್ತ ಜೀವರಾಶಿಗಳು, ನಾವು ಎಕ್ಸ್ ವೈ ಆಕ್ಸಿಸ್ ತಗೊಂಡ್ರೆ ಒಂದು ಎಕ್ಸ್ ಆಕ್ಸಿಸ್ ನಲ್ಲಿ ಜೀವರಾಶಿಗಳು, ಅನಂತ ಜೀವರಾಶಿಗಳು, ಪ್ರತಿಯೊಂದು ಜೀವರಾಶಿಗಳು ಇಟ್ ಗೋಸ್ ಇನ್ಫೈನೆಟ್, ಆ ಎಕ್ಸ್ ಆಕ್ಸಿಸ್ ಗೋಸ್ ಇನ್ಫೈನೆಟ್ಲಿ. ವೈ ಆಕ್ಸಿಸ್ ತಗೊಂಡ್ರೆ ಅದರಲ್ಲಿ ಒಂದೊಂದು ಜೀವಕ್ಕೂ ಕೂಡ ಅನೇಕ ವಿಧವಾದ ವ್ಯಾಪಾರಗಳು, 8 ವ್ಯಾಪಾರಗಳು ಕ್ಯಾಟಗರಿ. ಸೃಷ್ಟಿಯಲ್ಲಿ ಅನಂತ ಸೃಷ್ಟಿ, ಸ್ಥಿತಿಯಲ್ಲಿ ಪ್ರತಿ ಕ್ಷಣ ಕ್ಷಣವೂ ನಾವು ಇರಬೇಕು, ಕ್ಷಣ ಕ್ಷಣವೂ ನಮ್ಮನ್ನು ಇರುವಂತೆ ಮಾಡ್ತಾನೆ. ಸ್ಥಿತಿ ಕಾರ್ಯ ಅನ್ನೋದು ಒಂದು ಕ್ಷಣ ನಡೆಯುವುದಲ್ಲ, ಅನಂತವಾದ ಸ್ಥಿತಿ ಕಾರ್ಯಗಳು ನಡೀತಾ ಇದೆ. ಅನಂತವಾದ ಸಂಹಾರ, ನಮ್ಮ ಸಂಹಾರ, ಸೆಲ್ಸ್ ಡೈ ಎವ್ರಿ ಮಿನಿಟ್, ಸೆಲ್ಸ್ ಸಾಯ್ತಾ ಇರುತ್ತೆ ಮತ್ತು ಹೊಸ ಸೆಲ್ ಬರುತ್ತೆ. ಆದ್ದರಿಂದ ಸಂಹಾರ ಕಾರ್ಯವು ನಿತ್ಯವೂ ನಡೀತಾ ಇರುತ್ತೆ. ಆದ್ದರಿಂದ 8 ಕ್ಯಾಟಗರೀಸ್, ಈ 8ರಲ್ಲಿ ಅನಂತ ವ್ಯಾಪಾರಗಳು. ಆದ್ದರಿಂದ ಎಕ್ಸ್ ಆಕ್ಸಿಸ್ ನಲ್ಲಿ ನೀವು ಅನಂತ ಜೀವರಾಶಿಗಳು ತಗೊಂಡ್ರೆ, ವೈ ಆಕ್ಸಿಸ್ ನಲ್ಲಿ ಅನಂತ ವ್ಯಾಪಾರಗಳು, ಒಂದೊಂದು ಜೀವಕ್ಕೂ ಸರ್ವ ವ್ಯಾಪಾರಗಳು. ಒಂದು ವ್ಯಾಪಾರ ತಗೊಂಡ್ರೆ ಸರ್ವಜೀವರಿಗೂ, ಸರ್ವಜೀವರಿಗೂ ಸರ್ವ ವ್ಯಾಪಾರಗಳು. ಹೀಗೆ ಆ ಎಂಟೈರ್ ಪ್ಲೇನ್ ಇಟ್ ಆಕ್ಯುಪೈಸ್. ನಾವು ಅದನ್ನು ಝೆಡ್ ಆಕ್ಸಿಸ್ 3 ಡೈಮೆನ್ಷನಲ್ ತಗೊಂಡ್ರೆ ಆ ಭಗವಂತ ಅವರೆಲ್ಲರಿಗೂ ಎಲ್ಲ ವಿಧ ವ್ಯಾಪಾರಗಳು ಮಾಡುವುದು ಮಾತ್ರವಲ್ಲದೆ ಅವರಿಗೆ ಬೇಕಾದ ಸಾಮರ್ಥ್ಯವನ್ನು ಕೊಡುವುದಾಗಲಿ, ಅವರಿಂದ ಮಾಡಿಸುವುದಾಗಲಿ, ಇವೆಲ್ಲ ಮಾಡ್ತಾನೆ. ಆದ್ದರಿಂದ ಇನ್ನೊಂದು ರೀತಿಯಲ್ಲಿ ನಾವು ಇನ್ನೊಂದು ಡೈಮೆನ್ಷನ್ ತಗೊಳ್ಳುವುದು, ಬೇರೆ ಬೇರೆ ಇದು ಅನಂತ ವಿಧವಾದ ಡೈಮೆನ್ಷನ್ಸ್ ತಗೋಬಹುದು. ಆದ್ದರಿಂದ ಅವನು ಎಲ್ಲ ಡೈಮೆನ್ಷನ್ಸ್ನಲ್ಲಿಯೂ ಎಲ್ಲ ವಿಧವಾಗಿಯೂ ಎಲ್ಲ ಜೀವರನ್ನು ವ್ಯಾಪಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಸರ್ವರಿಗೂ ಸರ್ವ ವಿಧವಾದ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾ ಇರುವುದರಿಂದ ಎಲ್ಲ ಋಷಿಗಳು ಜ್ಞಾನಿಗಳು ಅವನನ್ನು ಸರ್ವ ಸರ್ವ ಅಂತ ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ ಭಗವಂತ ತನ್ನನ್ನು ಸರ್ವ ಅಂತ ತನ್ನನ್ನು ತಾನೇ ಭಗವಂತ ಕರ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಇದು ಭಗವಂತ ತನ್ನನ್ನು ತಾನು ಬ್ರ್ಯಾಗ್ ಮಾಡಿಕೊಳ್ಳುವುದಲ್ಲ, ವಸ್ತುಸ್ಥಿತಿ. ಭಗವಂತನಿಗೆ ಯಾರಿಂದಲೂ ಏನು ಸ್ತೋತ್ರ ಸ್ತುತಿಗಳು ಬೇಕಾಗಿಲ್ಲ, ಅವನಿಗೆ ಯಾರು ಹೊಗಳಬೇಕಾಗಿಲ್ಲ. ಅವನು ಈ ಡಸನ್ ಕೇರ್, ನಿಂದೆ ಮಾಡಿದ್ರು ಅವನು ಕೇರ್ ಮಾಡಿಲ್ಲ, ಸ್ತೋತ್ರ ಮಾಡಿದ್ರು ಅವನು ಕೇರ್ ಮಾಡೋದಿಲ್ಲ. ಅಂದ್ರೆ ಅದು ಅವನಿಂದ ಅವನಿಗೆ ಪ್ರಯೋಜನವಿಲ್ಲ, ಯಾವ ಪ್ರಯೋಜನವೂ ಇಲ್ಲ ಅವನಿಗೆ. ಆದ್ದರಿಂದ ಅವನು ಎಲ್ಲರೂ ಸ್ತೋತ್ರ ಮಾಡುವುದು, ಅವನು ತನ್ನನ್ನು ತಾನು ಸರ್ವ ಅಂತ ಹೇಳಿಕೊಳ್ಳುವುದು ವಸ್ತುಸ್ಥಿತಿಯನ್ನು ತಿಳಿಸಿಕೊಡುವುದಕ್ಕಾಗಿ ಅಷ್ಟೇ ಹೊರತು ಅವನಿಗೆ ಎಲ್ಲರಿಂದಲೂ ಏನೋ ಪ್ರಯೋಜನವಿದೆ ಅನ್ನುವ ಒಂದು ಕಾರಣ ಅಲ್ಲವೇ ಅಲ್ಲ ಅಂತ ಹೇಳಿ, ಅದಕ್ಕೆ ಗೀತಾ ಭಾಷೆಯಲ್ಲಿ ಹೇಳುವ ಕೂಡ ನಾರದಿ ಪುರಾಣದಿಂದ 7ನೇ ಅಧ್ಯಾಯದ 6ನೇ ಶ್ಲೋಕ ಹೇಳುವಾಗ ಹೇಳ್ತಾರೆ, ಸೃಷ್ಟ ಪಾತಾದ ಸಂಹತ್ತ ನಿಯಂತ ಚ ಪ್ರಕಾಶದ ಎಸ್ ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ಋಷಿಭಿಸ್ತುತಃ ಅಂತ ಹೇಳಿ, ಋಷಿಗಳು ನನ್ನನ್ನು ಸರ್ವ ಸರ್ವ ಅಂತ ಕರೀತಾರೆ. ಯಾಕೆ ಅಂದ್ರೆ ನಾನೇ ಸೃಷ್ಟಿಕರ್ತನಾಗಿದ್ದೀನಿ. ಸೃಷ್ಟ ಅಂದ್ರೆ ಸೃಷ್ಟಿ ಮಾಡುವವನು, ಒನ್ ಹೂ ಕ್ರಿಯೇಟ್ಸ್, ಕ್ರಿಯೇಟರ್ ಅನ್ನುವುದು. ಪಾತ ರಕ್ಷಕ, ಪಾತೀತಿ ಪಾತ, ರಕ್ಷಕ ಎಲ್ಲರನ್ನು ಕಾಪಾಡುವವನು. ಸಂಹತ್ತ ಸಂಹಾರವನ್ನು ಮಾಡುವವನು. ನಿಯಂತ ನಿಯಮನ ಮಾಡುವನು, ಕಂಟ್ರೋಲಿಂಗ್. ಅದೇ ವಿಧವಾಗಿ ಪ್ರಕಾಶಿತ ಅಂದ್ರೆ ಪ್ರಕಾಶ, ಜ್ಞಾನ, ಜ್ಞಾನವನ್ನು ಕೊಡುವವನು. ಜ್ಞಾನ ಮಾತ್ರ ಅಲ್ಲ, ಅಜ್ಞಾನ ಅವನೇ ಕೊಡ್ತಾನೆ, ಜ್ಞಾನ ಮುಚ್ಚುವುದವನೇ ಕೊಡುವುದವನೇ. ಆದ್ದರಿಂದ ನಿಯಮನ, ಜ್ಞಾನ, ಅಜ್ಞಾನ ಎರಡು ಕೂಡ. ಅದೇ ವಿಧವಾಗಿ ಬಂಧ ಮೋಕ್ಷಗಳು ಕೂಡ, ಇವೆಲ್ಲವೂ ಕೂಡ. ಯತಃ ಸರ್ವಸ್ಯ ತೇನ ಅಹಂ ಸರ್ವ ಅಸ್ಮಿ ಇತಿ ಋಷಿಭಿಃ ಸುತಃ ಸರ್ವೋಸ್ಮಿ ಋಷಿಭಿಃ ಸುತಃ ಅಂತೇಳಿ, ಎಲ್ಲವೂ ಕೂಡ ನಾನೇ ಆಗಿದ್ದೀನಿ, ಇದನ್ನೇ ಋಷಿಗಳು ನನ್ನನ್ನು ಸ್ತೋತ್ರ ಮಾಡ್ತಾರೆ ಅಂತ ನಾರದ ಪುರಾಣದಿಂದ ಗೀತಾಭಾಷ್ಯದ ಆಚಾರ್ಯ ಹೇಳ್ತಾರೆ. ಹೀಗೆ ಭಗವಂತ ಎಲ್ಲ ವ್ಯಾಪಾರಗಳು ಎಲ್ಲರಿಗೆ ಮಾಡ್ತಾನೆ ಅಂತ ಹೇಳಿ, ಸಶ್ರುತ್ವ ಚೈವ ಪಾತೃತ್ವಾತ್ ನೇಮಾಚ ಪ್ರಕಾಶನಾತ್ ಸರ್ವೋತ್ತಮತ್ವಂ ವಿಷ್ಣುವಸ್ತು ನತು ಸರ್ವ ಸ್ವರೂಪತಃ ಅಂತೇಳಿ ಮಹಾಭಾರತದಲ್ಲಿ ಈ ಸರ್ವ ಅನ್ನುವ ಶಬ್ದ ತಗೊಂಡಾಗ, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಇನ್ನೊಂದು ಉಪನಿಷತ್ ವಾಕ್ಯ ತಗೊಂಡು, ಸರ್ವಂ ಖಲು ಅವನೇ ಬ್ರಹ್ಮನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದರೆ, ಎಲ್ಲವೂ ಅವನೇ ಆಗಿದ್ದಾನಂದ್ರೆ ಅದು ಸರ್ವ ಸ್ವರೂಪತ್ವ ಅಲ್ಲ, ಅಂದ್ರೆ ಅವನೇ. ಹೀಸ್ ಎವ್ರಿಥಿಂಗ್ ಮೀನ್ಸ್ ಇಟ್ ಡಸ್ ನಾಟ್ ಮೀನ್ ಹೀ ಇಸ್ ನಾನ್ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್. ಹೀಸ್ ಎವ್ರಿಥಿಂಗ್ ಅಂತ ಹೇಳಿದರೆ ಹೀಸ್ ಸರ್ವೋತ್ತಮ, ಹೀಸ್ ಡೂಯಿಂಗ್ ಆಲ್ ದ ಆಕ್ಟಿವಿಟೀಸ್ ಫಾರ್ ಆಲ್ ದ ಪೀಪಲ್, ಎಲ್ಲರಿಗೂ ಎಲ್ಲವೂ ಮಾಡ್ತಾನಾದ್ದರಿಂದ ಅವನನ್ನು ಸರ್ವ ಅಂತ ಕರೆಯುವುದು. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದಾಗಲೂ ಕೂಡ ಅವನು ಸರ್ವ ಆಗಿದ್ದಾನೆ, ಅಂದರೆ ಸರ್ವ ವ್ಯಾಪಾರಗಳು ಸರ್ವರಿಗೂ ಮಾಡ್ತಾನೆ ಅಷ್ಟೇ ಹೊರತು, ನತು ಸರ್ವ ಸ್ವರೂಪತಃ ಎಲ್ಲದರ ಸ್ವರೂಪಗಳು ಅವನೇ ಆಗಿಲ್ಲ. ಅಂದರೆ ಜೀವ ಸ್ವರೂಪನೇ ಪರಮಾತ್ಮ ಅಲ್ಲ, ಒಂದು ಜಡ ಪದಾರ್ಥ ಇದ್ರೆ ಆ ಜಡ ಪದಾರ್ಥವೇ ಪರಮಾತ್ಮ ಅಲ್ಲ, ಆ ಜೀವನ ಒಳಗೂ ಆ ಜಡ ಪದಾರ್ಥದ ಒಳಗೂ ಇದ್ದು ಅವುಗಳನ್ನು ನೇಮನ ಮಾಡ್ತಾನಾದ್ದರಿಂದ ಅವನು ಸರ್ವ ಅಂತ ಸರ್ವತ್ವ ಅವನಿಗೆ ಹೇಳಲ್ಪಟ್ಟಿದೆ. ಸರ್ವತ್ವ ಮುಕ್ತಂ ವಿಷ್ಣುಸ್ತು ನದು ಸರ್ವ ಸ್ವರೂಪತಃ, ಅವನು ಸರ್ವಸ್ವರೂಪತ್ವ ಉಳ್ಳವನಲ್ಲ, ಅಂದ್ರೆ ಎಲ್ಲದರ ಸ್ವರೂಪವೇ ಅವನ ಸ್ವರೂಪವಲ್ಲ, ಅದರದರ ಸ್ವರೂಪ ಅದರದ್ದು. ಅವನು ಎಲ್ಲರ ಸ್ವರೂಪಗಳನ್ನು ನೇಮನ ಮಾಡ್ತಾನೆ ಅಷ್ಟೇ ಹೊರತು ಎಲ್ಲದರ ಸ್ವರೂಪವೇ ಅವನ ಸ್ವರೂಪವಲ್ಲ ಅಂತೇಳಿ ಆ ಭೇದವನ್ನೇ ನಾವು ನೋಡ್ಬೇಕಂತೇಳಿ ಮಹಾಭಾರತ ವಾಕ್ಯ ಅದನ್ನೇ ಹೇಳುತ್ತೆ. ನದು ಸರ್ವ ಸ್ವರೂಪತಃ ಅಂತ ಹೇಳುವಾಗ ಅಭೇದ ಇಲ್ಲ ಅಂತಲೇ ಮಹಾಭಾರತ ವಾಕ್ಯವು ಹೇಳುತ್ತೆ. ಅದನ್ನು ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಹೀಗೆ ಆ ಸರ್ವ ಶಬ್ದ ಭಗವಂತನನ್ನು ಎಲ್ಲದರ ಜೊತೆಲಿ ಐಡೆಂಟಿಫೈ ಮಾಡುವ ಶಬ್ದ ಅಲ್ಲ, ಈಕ್ವಲ್ ಸೇಮ್ ಅಂತ ಹೇಳುವ ಶಬ್ದ ಅಲ್ಲ, ಅಭೇದವನ್ನು ಹೇಳುವ ಶಬ್ದ ಅಲ್ಲ, ಎಲ್ಲದರ ಜೊತೆಲಿ ಭೇದವನ್ನು ಹೇಳುವ ಶಬ್ದವೇ ಆಗಿದೆ ಆ ಸರ್ವ ಶಬ್ದ. ಆ ಸರ್ವ ಶಬ್ದದಿಂದ ಭಗವಂತನಿಗೂ ಮಿಕ್ಕ ಎಲ್ಲದಕ್ಕೂ ಭೇದ, ಅಂದ್ರೆ ಪರಮಾತ್ಮ ಜೀವ ಭೇದ, ಪರಮಾತ್ಮ ಜಡ ಭೇದ, ಎರಡು ವಿಧವಾದ ಭೇದಗಳನ್ನು ನೋಡ್ಲಿಕ್ಕೆ ಈ ಸರ್ವ ಶಬ್ದವನ್ನು ನಾವು ಬಳಸಬೇಕು, ಅದನ್ನೇ ಸರ್ವ ಶಬ್ದ ಹೇಳುತ್ತೆ ಅನ್ನೋದನ್ನು ನಾವು ಇಲ್ಲಿ ಚಿಂತನೆ ಮಾಡ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ದಟ್ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಬಹುದು. ಹರೇ ಶ್ರೀನಿವಾಸ ಕೃಷ್ಣ ಅರ್ಪಣಮಸ್ತು.